ಜಯತಿ ಹರೇರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ಜಯತ್ಯಜೋ ಅಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾನಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸುಭಕ್ತ ಸಂತಾಪ ದುರಿಷ್ಟ ಅಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬುಪೂರು ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದ್ದಿತಂ ತವ ಭಕ್ತಾನಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಆದರದಿ ಕೇಳುವುದು. ಲಾಸ್ಟ್ ಟೈಮು ಏನು ಶುರು ಮಾಡಿದ್ದು ಅಂದ್ರೆ ಸಾಮೋಪ ಈ ಫಸ್ಟ್ ಉದ್ಗೀತ ಅಂತ ಅದ್ರ ಬಗ್ಗೆ ವಿಸ್ತಾರವಾಗಿ ಉದ್ಗೀತ ಅಂದ್ರೆ ನಾರಾಯಣ ಬೇಸಿಕಲಿ ಏನ್ ನಮ್ಗೆ ಬಂತು ಅವನು ನಾರಾಯಣ ಎಲ್ಲರಿಂದಲೂ ಸ್ತುತಿಸಲ್ಪಡುವವನು ಓಂಕಾರ ಪ್ರತಿಪಾದ್ಯನಾದಂತ ಗುಣಪೂರ್ಣನಾದಂತ ದೋಷರಹಿತನಾದಂತ ನಾರಾಯಣ. ಅವನನ್ನ ಹೀಗೆ ಹೇಳುವವರು ಯಾರು ಅಂದ್ರೆ ಮುಖ್ಯತಃ ಭಾರತೀಯ ಮುಖ್ಯ ಪ್ರಾಣರೇ ಅವನನ್ನ ಎಲ್ಲಾ ಕಡೆನೂ ಗಾನ ಮಾಡ್ತಾರೆ. ಎಲ್ಲಾ ಜೀವರಲ್ಲಿನೂ ಪ್ರಾಣ ಕೊಟ್ಟು ಇರುವನು ಈ ಮುಖ್ಯ ಪ್ರಾಣನೇ ಆಗ್ತಾನೆ. ಸೊ ಇವನೇ ಗಾನ ಮಾಡ್ತಾನೆ. ಯಾರು ಗಾನ ಮಾಡ್ತಾರ? ನಾವು ಮಾತು ಹೇಳಿದ್ದನು ನಮ್ಮೊಳಗೆ ನಿಂತು ಇವನೇ ಹೇಳಬೇಕು. ಇವನು ಮುಖ್ಯ ಪ್ರಾಣ ಭಾರತಿ ಒಟ್ಟಿಗೆ ಅದಕ್ಕೆ ಸಾಮ ಅಂತ ತಂದ್ರು. ಇದು ಹೇಳಿ ಇವಾಗ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಸಾಮನೇ ಸಾರ ಎಲ್ಲ ಒಂದೇ ಅಂತ ಹೇಳ್ತಾರೆ. ಇದು ಉಪನಿಷತ್ತುಗಳಲ್ಲಿ ಶಬ್ದಗಳಿಂದ, ಯಾಕೆಂದ್ರೆ ಇದು ಅಕ್ಷರಗಳಿಂದ ಬರುವಂಥದ್ದು, ಗಾನದಿಂದ ಬರುವಂಥ ಸಾಮ ಸಾರ ಆಗತ್ತೆ. ಸಾರ ಅಂದ್ರೆ ನಾವು ನೋಡಿದ್ದೀವಿ, ಸಾಮ ಎಲ್ಲದಲ್ಲಿನೂ ಸಮನಾಗಿದ್ದಾನೆ. ಎಲ್ಲದಲ್ಲಿ ಏನ್ ಸಮನಾಗಿದ್ದಾನೆ? ಈ ವಾಯು ಭಾರತಿ ಸಾ ಪ್ಲಸ್ ಸಮ ಸಾಮ ಅಂತ. ಇವನೇ ಯಾರು? ಸಾರ, ಎಲ್ಲದರ ಸಾರಭೂತನಾಗಿದ್ದಾನೆ. ಸಾರಭೂತ ಅಂಬೋದಕ್ಕೆ ಅಬ್ರಿವೇಷನ್ ಮಾಡಿದಾಗ ಏನ್ ಬರ್ತದೆ? ಸಾರಭೂತ ಅಂದ್ರೆ ಕಂಟ್ರೋಲರ್ ಅಂತ ಅಷ್ಟು ನೋಡಿದ್ದೀವಿ. ಕಂಟ್ರೋಲರ್ ಅಂತ ಹೇಳ ಅವನನ್ನ ತಿಳಿದವಳು ಇವಳು. ಅವಳಿಗೆ ಅದಕ್ಕೆ ಭಾರತೀ ದೇವಿಗೆ ಸಾ ಅಂತೀವಿ. ಅವನನ್ನ ಅಮಾ ಯಾರಿಂದಲೂ ಇಮ್ಮೆಷರಬಲ್ ಅಂತ ಪೂರ್ತಿ ದೇವರ ಎಲ್ಲಾ ಕ್ರಿಯೆಗಳು ಅಂತ ಬ್ರಹ್ಮಾಂಡದಲ್ಲಿ ಆಗುವಂತ ಎಲ್ಲಾ ಕ್ರಿಯೆ ತಿಳಿದವನು ಅಮ ಅಂದ್ರೆ ವಾಯುದೇವರು. ಇವರು ಒಟ್ಟಿಗೆ ಸಾಮ ಆಯ್ತು. ಸೊ ಸಾರವೇ ಸಾಮ ಆಯ್ತು. ಸಾರವನ್ನ ತಿಳ್ಕೊಂಡು ಅವನೇ ಎಲ್ಲವನ್ನು ತಿಳ್ಕೊಂಡ ವಾಯು ಭಾರತಿಗಳು ಅವನನ್ನ ಎಲ್ಲ ಕಡೆನು ಸಾಮ ಅಂತ ನೋಡ್ತಾಳ. ಈ ಸಾಮನೆ ಅದು ಸಾಧು ಆಯ್ತು. ಸಾಧು ಅಂದ್ರೆ ಶಾಸ್ತ್ರದಲ್ಲಿ ಇದನ್ನ ತುಂಬಾ ಬಳಸ್ತಾರೆ. ಸಾಧು ಅಂದ್ರೆ ಇಟ್ ಇಸ್ ರೈಟ್, ಸರಿಯಾಗಿದೆ ಇದು, ಈ ಒಂದು ಕರ್ಮ ಸಾಧುವಾಗಿ ಇದೆ. ಸಾಧುವಾಗಿದೆ ಅಂದ್ರೆ ಚಂದ ಒಳ್ಳೇದಾಗಿದೆ. ಇಟ್ ಇಸ್ ಅನ್ ಅಪ್ಲಿಫ್ಟಿಂಗ್ ಕರ್ಮ ಅಂಬೋದಕ್ಕೆ ಸಾಧು ಕರ್ಮ. ನಾವು ಲೌಕಿಕದಲ್ಲಿ ಪಾಪರಿ ಅದು ಪೆದ್ದು ಅಂಬೋದಕ್ಕೇನೋ ಸಾಧು ಸಾಧು ಅಂತ ಬರೆಸ್ತೀವಿ. ಹಾಗೆ ಅರ್ಥ ಅಲ್ಲ ಅದು. ಸಾಧು ಅಂಬೋದು ಏನಂತ ಹೇಳ್ತಾರ, ಸಾರವೇ ಸಾಧು. ಸಾರವೇ ಸಾಮ ಆಯ್ತು, ಸಾಮವೇ ಸಾಧು. ಏನು ಸಾರ ಅಂತ ಯಾರು ತಿಳ್ಕೊಂಡಿದ್ದಾನ? ಸಾರಭೂತನಾಗಿ ಇರುವನು ಅಂತ ಯಾರು ತಿಳ್ಕೊಳ್ತಾರೋ ಸಾರ. ಸಾಮ ಆಯ್ತು ಅದು, ಸಾ ಅಂತ ಅದನ್ನ ತಿಳಿದವನು. ಮಾ ಅಂದ್ರೆ ತಿಳಿದವನು. ಸಾ ಎಲ್ಲ ಕಡೆನು ಅವನು ಸಮನಾಗಿ ಇದ್ದಾನೆ, ಅಮಿತನಾಗಿದ್ದಾನೆ. ಅವನ ಅಮಿತ ಅಂತ ತಿಳಿದವರು. ಮಾ ಸಾ ಪ್ಲಸ್ ಮಾ ಸಾಮ ಮಾ ಆಯ್ತು. ಈ ಮಾನ ಸಾಧು ಏನಾಯ್ತು? ಸಾ ಅಂದ್ರೆ ಸಾರವಾಗಿ ಸಾರವಾಗೆ ತಿಳಿದವನು ಅಂತ ಬಂತು. ಸಾಮ ಬಂತು. ತಿಳಿದವನು ಅಂದ್ರೆ ಏನು ತಿಳಿದವನು? ಕಣ್ಣಿಂದ ತಿಳಿದವನ, ಕಿವಿಯಿಂದ ತಿಳಿದವನ, ಮನಸ್ಸು ಜೀವ ಒಳಗೆ ಒಳಗೆ ಆ ಜೀವ ಅದನ್ನ ತಿಳಿದಿದ್ದಾನೆ. ಜೀವ ಅಂದ್ರೆ ಈ ಜೀವ ಅನ್ನ ತಗೊಳ್ಳ ಒಳಗೆ ತಿಳಿದಿದೆ, ಒಳಗೆ ಮನಸ್ಸಲ್ಲೇ ತಿಳಿದಿದ್ದಾನೆ ಅಂತ ಆಗ. ಸಾಧು ಅಂದ್ರೆ ಏನಾಗತ್ತೆ ಅಂದ್ರೆ ಅವನು ಇಂಥದ್ದವನು ಅಂತ ಧಾರಣೆ. ಎಲ್ಲಿ ಧಾರಣೆ ಮಾಡ್ತಾರೆ? ತಲೆಯಲ್ಲಿ ಆ ಧಾರಣೆ ಮಾಡೋದು. ನಮ್ಮ ಹೃದಯದಲ್ಲಿ ಯಾವ ತಲೆ ಅಂದ್ರೆ ಬುದ್ಧಿ ಅಂತ ತಗೊಳ್ಳೋಣ. ನಮ್ಮ ಹೃದಯದಲ್ಲಿ ಧಾರಣೆ ಮಾಡಿದ್ದವನು. ಸೊ ಏನಾಯ್ತು? ಸಾಧುವೇ ಸಾಮ ಆಯ್ತು, ಸಾಮವೇ ಸಾರ ಆಯ್ತು. ಸೊ ಶಾಸ್ತ್ರದಲ್ಲಿ ಸಾಮ ಸಾರ ಸಾಧು ಹೀಗೆ ದೇವರನ್ನ ತಿಳಿದವರೆಲ್ಲ ನಾವು ಹೇಳ್ತೀವಲ್ಲ ರೀ ಅವ್ರು ಸಾಧುಗಳು ರೀ ಅಂದ್ರೆ ಲೌಕಿಕ ಭಾಷೆಯಲ್ಲಿ ಪೆದ್ದು ಅಂತ ಒಂದು ಬರುತ್ತೆ. ಸಾಧುಗಳು ಅಂತ ಒಂದು ಕತೆಗಳಲ್ಲಿ ಇಲ್ಲ ಬರೋ, ಒಂದು ಸಾಧು ಇದ್ದ ಅಂದ್ರೆ ಅಲ್ಲಿ ಪೆದ್ದು ಇದ್ದ ಅಂತ ಅರ್ಥ ಅಲ್ಲ. ಅಲ್ಲಿ ಏನು ದೇವರಲ್ಲೇ ಮನಸ್ಸಿಟ್ಟವನು ಅಂಬೋದಕ್ಕೇನು ಸಾಧುಗಳು ಅಂತ ಕರಿತೀವಿ. ಇವಾಗ ಬಳಕೆಯಲ್ಲಿ ಇದೆಯೋ ಎಲ್ಲವೋ ಗೊತ್ತಿಲ್ಲ, ನಮ್ಮ ಕಾಲದಲ್ಲೆಲ್ಲ ಸಾಧುಗಳು ಅಂದ್ರೆ ಪೆದ್ದು ಅಂತ ಯಾರು ತಿಳ್ಕೊಳ್ಳಲ್ಲ. ಸಾಧು ಅಂದ್ರೆ ಅವನು ಸಾಧುಗಳು ಅಂದ್ರೆ ಒಂದು ಯತಿಗಳು ಇವರು ಹಾಗೆ ತಿಳಿದವರು ಎಲ್ಲವೂ ಒಂದೇ ಆಗತ್ತೆ ಅಂತ ಇದು ಹೇಳಿ ಉದ್ಗೀತನ ಬಗ್ಗೆ ಇಷ್ಟು ಹೇಳಿದ್ದೀವಿ. ಉದ್ಗೀತ ಇದು ಸಾಮದಲ್ಲಿ ಒಂದು ಪ್ರಭೇದ, ಅದಕ್ಕೆ ಐದು ಪ್ರಭೇದಗಳು ಹೇಳ್ತೀವಿ, ಏಳು ಪ್ರಭೇದಗಳು ಹೇಳ್ತೀವಿ. ದೇವರ ರೂಪಗಳೇ ಇದಾಗತ್ತೆ. ಸಾರಭೂತನಾದವನೇ ಉದ್ಗೀತ ಪ್ರತಿಪಾದ್ಯನಾದವನು ಇನ್ನೂ ರೂಪಗಳು ಈ ನಾರಾಯಣ ಇನ್ನೂ ಅನೇಕ ರೂಪದಿಂದ ಈ ಒಂದು ಪ್ರಪಂಚದಲ್ಲಿ ಕೆಲಸ ಮಾಡ್ತಾನ. ಸೊ ದೇವರನ್ನ ತಿಳಿಯೋದು ಬೇಸಿಕಲಿ ದೇವರನ್ನ ತಿಳಿಯುವಂತ ವಿಭಕ್ತಿಗಳು, ಭಕ್ತಿಗಳು, ವಿಭಕ್ತಿಗಳು ಹೀಗೆ ಕರೀತಾ ಸಾಮದ ಪ್ರಭೇದಗಳು ವಿಭಕ್ತಿಗಳು. ಇದರಿಂದ ಪ್ರಯೋಜನ ನಮ್ಗಿದೆ. ಇದು ಉಪಾಸನೆ, ಉಪಾಸನೆಗಳು ಋಷಿಗಳು ಮುನಿಗಳು ಎಲ್ಲ ಇದನ್ನು ತಿಳಿದು ಇದೆಲ್ಲ ನೋಡಿದ ವ್ಯಾಪ್ತೋಪಾಸನೆ ತರವೇ ಇದೆ. ಇದು ನಮ್ಗೆ ಅಷ್ಟು ನಾಲೆಡ್ಜ್ ನಮ್ಗೆ ಬೇಕು. ಯಾಕೆ ಅಂದ್ರೆ ಉಪಾಸನೆಗೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಉಪಾಸನೆ ಮಾಡ್ತೀವಿ ಅಂದ್ರೆ ನಂದೇ ದೇವರು ಭಾರತಿಗೆ ಹೇಳ್ತಾ ಇದ್ದೆ, ಯಾರೋ ಒಬ್ರು ನನ್ಗೆ ಮೇಲ್ ಕಳ್ಸಿದ್ರು, ರೀ ನಿಮ್ ಸೈಟ್ಲಿ ಎಲ್ಲವೂ ಇದೆ, ನಿಮ್ ಸೈಟ್ಲಿ ನಾನು ಹುಡುಕಿದ್ದೀನಿ, ನೀವು ಉಪಾಸನ ಕ್ರಮವೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರು. ಅವ್ರು ಕೇಳ್ಬೇಕು ಎಲ್ಲಿ ರೀ ಕೇಳೋದಿದೆ, ರೀ ಉಪಾಸನ ಕ್ರಮ ಎಲ್ಲಿ ಇದೆ, ನಾವು ಹುಡುಕ್ತಾ ಇದ್ದೀವಿ. ಬಟ್ ಇದು ನಿಮ್ಮ ಸೈಟ್ಲಿ ಈ ಸೈಟ್ ಎಲ್ಲ ಹುಡುಕಿ ಅದು ಉಪಾಸನೆ ಕ್ರಮನೇ ನೀನು ಹಾಕಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಏನು ಕಲ್ಪನೆ ಅಂದ್ರೆ ಪಾಪ ಅದೇ ಆಗತ್ತೆ, ನೀವು ಯೂಟ್ಯೂಬ್ ಅದು ಇದು ಹೋಗಿ ಇದು ಕೇಳೋವಾಗ ಇದೇ ಆಗತ್ತೆ. ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಒಂದು ಲೆಕ್ಚರ್ಗೆ ಉಪಾಸನೆ ಕ್ರಮ ಅಂತ ಟೈಟಲ್ ಕೊಡಬೇಕು, ಉಪಾಸನೆ ಕ್ರಮ ಅಂತ ಅವ್ರು ಹುಡುಕ್ತಾ ಬಂದಿದ್ದಾರೆ. ಯಾಕೆ ಅವ್ರಿಗೆ ಉಪಾಸನ ಅಂದ್ರೆ ಏನಂತ ಗೊತ್ತಿಲ್ಲ. ಉಪಾಸನ ಅಂಬೋದು ಯಾರು ನಮ್ಗೇನೋ ಡೌಟ್ ಬರ್ತದೆ, ಉಪಾಸನ ಅಂದ್ರೆ ಏನೋ ಉಪಾಸನೆ ಮಾಡ್ಬೇಕು, ಚಿಂತೆ ಓ ಉಪಾಸನೆ ಅಂದ್ರೆ ಚಿಂತನೆ, ಚಿಂತನೆ ಅಂದ್ರೆ ಉಪಾಸನೆ, ಹೀಗೆ ಏನು ಉಪಾಸನೆ ಅಂದ್ರೆ ಏನು ಅಂದ್ರೆ ದೇವರಲ್ಲಿ ಇರುವಂತ ಗುಣಗಳು. ದೇವರಲ್ಲಿ ಎಷ್ಟು ಗುಣ ಇದೆ ಅನಂತ ಅನಂತವಾಗಿದೆ, ಈ ನಮ್ಗೆ ಗಣಿಸ್ಲಿಕ್ಕೇನು ಆಗಲ್ಲ ಅಲ್ಲ. ಸೊ ದೇವರ ಅನಂತ ಗುಣ ಇದ್ದಾಗೆ ಒಂದು ಗುಣವನ್ನ ತಕ್ಕೊಳ್ಳೋದು ಎದ್ದು ಕಾಣಿಸ್ಬೇಕು ನಮಗೆ. ಋಷಿಗಳು ಮುನಿಗಳು ಕೊಟ್ಟಿರ್ತಾರೆ, ಹರಿಕಥಾಂಸಾರದಲ್ಲಿ ಕೊಟ್ಟಿರ್ತಾರೆ ಆ ಗುಣವನ್ನ ವಿಶೇಷ. ಬಿಕಾಸ್ ದೇವರ ಅನಂತ ಗುಣ ಪರಿಪೂರ್ಣ ಜ್ಞಾನಾನಂದ ಅಂತ ಹೇಳ್ತೀವಿ, ಅನಂತ ಗುಣ ಹೇಗೆ ಚಿಂತನೆ ಮಾಡೋಕ್ಕಾಗಲ್ಲ, ಜ್ಞಾನಾನಂದ ಏನೋ ಹೇಳ್ತೀವಿ, ಅದು ಒಳ್ಳೆಯ ಉಪಾಸನೆ ಅಂದ್ರೆ ಆ ಆಸ್ಪೆಕ್ಟ್ ಅನ್ನ ತೆಗೆದು ದೇವರಲ್ಲಿ ಆ ಆಸ್ಪೆಕ್ಟ್ ಅನ್ನ ವಿಶೇಷವಾಗಿ ನೋಡಿ ಚಿಂತನೆ ಮಾಡೋ, ದೇವರೇ ನಿನಗೆ ಈ ಗುಣಗಳು ಇದೆ ಅಂತ ಚಿಂತನೆ ಮಾಡಿದ್ದಾಗೆ ಉಪಾಸನೆಗಳಿಂದ ಅದು ಅವನು ನಮ್ಗೆ ಕೊಡ್ತಾನ. ಏನು ಚಿಂತನೆ ಮಾಡ್ತೀವೋ ಹೀಗೆ ಒಂದು ಗುಣವನ್ನೇ ಅನೇಕ ಮುಖದಿಂದ, ಒಂದೇ ಗುಣ ಒಂದು ಗುಣವನ್ನ ಅನೇಕ ಮುಖದಿಂದ ಆಯಾ ಗ್ರೂಪ್ಸ್ ಇಲ್ಲಿ ನೋಡೋಣ ಮುಂದೆ ತಕೊಂಡಾಗ ನಮ್ಗೆ ಆ ಫಲಗಳು ದೊರಕತ್ತೆ. ನಮ್ಗೆ ಫಲವೇ ಬೇಡ ರೀ, ನಮ್ಗೆ ಯಾವ ಫಲ ಬೇಡ ದೇವರ ಪ್ರೀತಿಗಾಗಿ ಅಂದ್ರೆ ಆವಾಗ ಏನಂದ್ರೆ ಫಲ ಏನಂದ್ರೆ ಅಲ್ಲಲ್ಲಿ ಇರುವಂತ ಭಗವಂತನ ರೂಪಗಳು, ಆ ಒಂದು ದರ್ಶನಗಳು, ಆ ಒಂದು ಜ್ಞಾನ, ಅದರಿಂದ ಬರುವಂತ ಜ್ಞಾನ. ಜ್ಞಾನ ಬೇಕು, ಫಲ ಇಲ್ಲದೆ ಯಾರು ಮಾಡಲ್ಲ. ಸ್ವಲ್ಪ ಆ ಒಂದು ನಮ್ಗೆ ಫಲ ಮುಂದೆ ಲೌಕಿಕ ಫಲ ಬೇಡ, ನಮ್ಗೆ ದೇವರನ್ನ ಬಯಸೋದು, ದೇವರ ಅನುಗ್ರಹ, ಈ ಫಲ ಬೇಕು. ಅದಕ್ಕೆ ಈ ಉಪಾಸನೆಗಳನ್ನ ಋಷಿಗಳು ಇದನ್ನೆಲ್ಲ ಮಾಡಿ ಅವರ ಸಿದ್ಧಿಗೆ, ಅಷ್ಟ ಸಿದ್ಧಿಗಳು ಋಷಿಗಳಿಗೆಲ್ಲ ಇತ್ತು, ಈ ಸಿದ್ಧಿಗಳಿಗೆ ಕಾರಣ ಆಯ್ತು, ಅಲ್ಲಿ ಭಗವಂತನ ಅನುಗ್ರಹ ಆಯ್ತು, ಇದನ್ನೆಲ್ಲ ಅವರು ಕೇಳಿ ಇಟ್ಟಿದ್ದಾರೆ, ಇದು ಬರುತ್ತೆ. ಸೊ ಈ ಐದು ವಿಭಕ್ತಿಗಳನ್ನ ಅಲ್ಲಿ ಹೇಳ್ತಾ ಬರ್ತಾರೆ. ಇಲ್ಲಿ ಬರೋವಾಗ ಫಸ್ಟ್ ಏನೋ ಒಂದು ಇದಕ್ಕೆ ಒಂದು ಕ್ರಮ ಇದೆ, ಈ ಕ್ರಮ ನಿಮ್ಗೆ ಕೆಲವರಿಗೆ ಚೆಂದಾಗೆ ಗೊತ್ತು. ಇದು ಮತ್ಸ್ಯ ಕೂರ್ಮ ಈ ಪ್ರಕಾರನೂ ಬರಲ್ಲ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ, ಆರ್ ನಾರಾಯಣ ವಾಸುದೇವ ಸಂಕರ್ಷಣ ಹೀಗೇನೋ ಬರಲ್ಲ. ಈ ಒಂದು ಸಾಮಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಇದೆ ಏನು ಅಂತ ನಿಮ್ಗೆ ಕೆಲವರಿಗೆ ಗೊತ್ತಿರ್ಬೋದು. ಫಸ್ಟ್ ಹಿಂಕಾರ, ಹಿಂಕಾರ ಹಿಂ ಅಂತ ಬರೋದು, ಹಿಂಕಾರ ಅಂದ್ರೆ ಅಲ್ಲಿ ಪ್ರದ್ಯುಮ್ನ ರೂಪ, ಇದು ಮೆಮರೈಸ್ ಮಾಡ್ಬೇಕಾಗಿಲ್ಲ. ಹಿಂ ಅಂದ್ರೆ ಪ್ರಸಿದ್ಧಿ, ಸೃಷ್ಟಿ ಫಸ್ಟ್ ನಮಗೆ ನಾವು ಇಲ್ಲಿ ಇದ್ದೀವಿ. ಫಸ್ಟ್ ಥಿಂಗ್ ಫಾರ್ ಅಸ್ ಟು ನೋ ಇಸ್ ನಾನು ಇದ್ದೀನಿ, ನಾನು ಇದ್ದು ಇರಬೇಕಂದ್ರೆ ಏನಾಯಿತು, ಅಪ್ಪ ಅಮ್ಮ ಎಂದು ಹುಟ್ಟಿದ್ದೀನಿ ಅಲ್ವಾ. ಸೊ ಪ್ರದ್ಯುಮ್ನನ ಅರ್ಧನಾರಿ ರೂಪ ಗಂಡ ಹೆಂಡತಿ ಸೇರಿನೇ ಇಲ್ಲಿ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಆಗುತ್ತಲ್ಲ, ನಾರ್ಮಲ್ ಸೃಷ್ಟಿ ಭೂಲೋಕದಲ್ಲಿ. ಸೊ ಆದ ಕಾರಣದಿಂದ ಅಲ್ಲಿ ಪ್ರದ್ಯುಮ್ನೇ ಬಂದಿದ. ಸೊ ನಮ್ದು ಸೃಷ್ಟಿ ಫಸ್ಟ್, ಅದಕ್ಕೆ ಪ್ರದ್ಯುಮ್ನ ಅಹಿಂಕಾರ ಎಂಬುದು ಪ್ರದ್ಯುಮ್ನ ಬರ್ತಾನೆ. ಆ ಸೃಷ್ಟಿ ಆದಾಗ ದೇವ ಸೃಷ್ಟಿ ಕಾಲದಲ್ಲಿ ನಮ್ಗೆ ಕಾಣಿಸುವ ರೂಪ, ಫಸ್ಟ್ ಸೃಷ್ಟಿಯಲ್ಲಿ ಕಾಣಿಸುವಂತ ರೂಪ ನಾರಾಯಣ ರೂಪದಿಂದ ವಾಸುದೇವ ರೂಪ ಬಂತು. ವಾಸುದೇವ ರೂಪ ನಮ್ಗೆ ಪ್ರಸ್ತಾವ ಅಂತ ಹೇಳ್ತಾರೆ. ಪ್ರಸ್ತಾವ ಅಂತ ಹೇಳೋ ಮೂಲಕವಾಗಿ ವಾಸುದೇವನನ್ನ ಹಾಕ್ತಾ ಇರ್ತಾರೆ, ಮುಂದೆ ನೋಡೋಣ. ವಾಸುದೇವ ರೂಪದಿಂದ ನಮ್ಗೆ ಪಾಪಗಳು ಯಾಕೆ ಸೃಷ್ಟಿಗೇನೆ ತಂದಿದ್ದಾನೆ ಈ ದೇವರು, ನಮ್ಗೆ ಸೃಷ್ಟಿಗೆ ಯಾಕೆ ತಂದಿದ್ದಾನೆ ಅಂದ್ರೆ ನಮ್ಗೆ ದುಃಖ ಸಂಸ್ಪೃಷ್ಟ ಅಂತ ಹೇಳ್ತಾರೆ. ಜೀವಕ್ಕೆ ಒಂದು ಲಕ್ಷಣ ದುಃಖವನ್ನ ಅನುಭವಿಸಿ ಮೋಕ್ಷಕ್ಕೆ ಹೋಗಬೇಕು ಅಂತಿದೆ. ಆ ಕಾಲ ಬಂದಿದೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ಕಾಲ ಬಂದಿದೆ ಅಂತ ನಮಗೆ ಈ ಸೃಷ್ಟಿ ಮಾಡಿಸಿದ ಅವನು. ಸೊ ಮೋಕ್ಷಕ್ಕೆ ಕರ್ಕೊಂಡು ಹೋಗುವನು ಯಾರು? ವಾಸುದೇವ. ಸೊ ಅವನ ನಮ್ಮನ್ನ ತಂದಿದ್ದಾನೆ, ವಾಸುದೇವ ರೂಪದಿಂದ ತಂದಿದ್ದಾನಲ್ಲಿ. ಸೊ ಹುಟ್ಟಿದ ಮೇಲೆ ಆ ಸಾಧನೆಗಳು ಕರ್ಮಗಳು ಆಗಬೇಕು, ಅದಕ್ಕೆ ಸಂಸ್ಕಾರ ಇದೆಲ್ಲ ಮಾಡಿ ಮಾಡ್ತಾರೆ. ಸೊ ಅದಕ್ಕೆ ಪ್ರಸ್ತಾವ ತೊಡಗುವಿಕೆ ಆಗತ್ತೆ. ಮನುಷ್ಯ ಜನ್ಮ ಆಗಿದೆ, ತೊಡಗುವಿಕೆ ನಮ್ಗೆ ಆಗತ್ತೆ. ಅನೇಕ ಸಂಸ್ಕಾರಗಳೆಲ್ಲ ಮಾಡಿಕೊಟ್ಟು ಒಂದು 10-12 ವರ್ಷ ಆದ ಮೇಲೆ ನಮ್ಗೆ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ಪ್ರಸ್ತಾವ ಅಂಬುದು, ಪ್ರಸ್ತಾವಕ್ಕೆ ವಾಸುದೇವ ಅಂತ. ವಾಸುದೇವ ಆದ ಮೇಲೆ ಸೆಂಟರ್ಲಿ ಯಾವತ್ತು ಬರುವನು, ಏರುಪೇರು ಇಲ್ಲದೆ ಬರುವನು. ಇದು ಮುಂದೆ ನೋಡ್ತೀವಿ ಹೇಗಾಗತ್ತಂತ. ನಾರಾಯಣನನ್ನ ಚಿಂತನೆ ಮಾಡ್ತೀವಿ, ಅವನನ್ನ ಉದ್ಗೀತ ಚಿಂತನೆ ಆಯ್ತಲ್ಲ, ಉದ್ಗೀತ ನಾರಾಯಣ. ಸೊ ನಾರಾಯಣನ್ನ ಇಟ್ಕೊಳ್ಳೋದು. ಆಮೇಲೆ ಅಲ್ಲಿ ಆದ್ಮೇಲೆ ಪ್ರತಿಹಾರ ಅಂದ್ರೆ ನಮ್ಗೆ ಪ್ರತಿ ಕರ್ಮಗಳನ್ನು ಮಾಡಿಸ್ತಾ ಬರ್ತಾನ ಅವನು. ಆ ಪ್ರತಿ ಜನ್ಮಗಳು ತಗೊಳ್ಳುವಂತೇನು ಮಾಡಿಸ್ತಾ ಇರ್ತಾನೆ. ಪ್ರತಿಹಾರ ಅಂತ ಅವನು ಎಳ್ಕೊಳ್ತಾನೆ, ಒಂದೊಂದಾಗೆ ಎಳ್ಕೊಳ್ತಾನೆ ಅಂತ. ಆಹರತಿ ಅಂದ್ರೆ ಒಂದು ಜೀವನನ್ನ ಆ ನಿಯಮನ ಇನ್ ಈಚ್ ಕರ್ಮ, ಆಹರತಿ ಒಂದೊಂದು ಕರ್ಮ ಮಾಡಿಸೋದು, ಅನೇಕ ಕರ್ಮಗಳು. ಸೊ ಜೀವಕ್ಕೆ ಆಹರತಿ ಒಂದೊಂದು ಕರ್ಮವನ್ನ ತಂದು ಕೊಟ್ಟು ಮಾಡುವಂಥದ್ದು ಪ್ರತಿಹಾರ. ಆಮೇಲೆ ನಿಧನ ಅಂದ್ರೆ ಕಂಪ್ಲೀಟ್ ಆಗ್ಬಿಡತ್ತೆ. ಸೊ ಹೀಗೆ ಈ ರೂಪಗಳು ಈ ಕ್ರಮದಲ್ಲಿ ಇದೆ. ಸೊ ಹಿಂಕಾರ ಅಂದ್ರೆ ಪ್ರದ್ಯುಮ್ನ, ಪ್ರಸ್ತಾವ ಅಂದ್ರೆ ವಾಸುದೇವ, ಉದ್ಗೀತ ಅಂದ್ರೆ ನಾರಾಯಣ, ಪ್ರತಿಹಾರ ಅಂದ್ರೆ ಅನಿರುದ್ಧ, ನಿಧನ ಅಂದ್ರೆ ಎಲ್ಲ ಒಟ್ಟಿಗೆ ಸೇರೋದು ಅಂತ ಸಂಹಾರ ಅಂತನೂ ತಗೋಬಹುದು. ಅದಕ್ಕೆ ಸಂಕರ್ಷಣ, ಹೀಗೆ ಈ ಕ್ರಮ ಆಗಿದೆ. ಸೊ ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಅನಿರುದ್ಧ, ಸಂಕರ್ಷಣ, ಹೀಗೆ ಇದೇ ಸಾಮದ ಕ್ರಮ. ಈ ಕ್ರಮವನ್ನೇ ಫಾಲೋ ಮಾಡಬೇಕು. ಯಾಕೆ ಆ ಕ್ರಮದಲ್ಲಿ ಅವನು ನಿಂತಿದ್ದಾನೆ, ಜ್ಞಾನಿಗಳು ನೋಡಿದ್ದಾರೆ. ಸೊ ಇಷ್ಟು ಇದನ್ನ ಹೇಳಿ ಇಲ್ಲಿ ಫಸ್ಟ್ ಏನು ತಿಳ್ಕೋಬೇಕು ಅಂದ್ರೆ, ಫಸ್ಟ್ ನಮ್ಗೆ ನೆಲೆ ಈ ಲೋಕಗಳು ಅಂತ. ನಾವು ಇರಬೇಕಲ್ಲ, ಕೆಲಸ ಮಾಡೋ ಆಕಾಶ ಇದೆ, ಬಟ್ ಒಂದು ಲೋಕ ಅಂತ ಬೇಕು ನಮ್ಗೆ. ಒಂದು ಇದು ಕರ್ಮಗಳನ್ನ ಮಾಡಿಸ್ಲಿಕ್ಕೆ ಭೂಮಿಯಲ್ಲಿ ಹುಟ್ಟಿದ್ದೀವಿ ನಾವು. ಭೂಮಿಯಲ್ಲಿ ಹುಟ್ಟಿದಾಗ್ಲೇ ಕರ್ಮಗಳೆಲ್ಲ ಆಗತ್ತೆ. ಸೊ ಇಲ್ಲಿ ಐದನ್ನ ಕೊಟ್ಟಿದ್ದಾರೆ, ಐದು ಲೋಕಗಳಲ್ಲ. ಯಾಕೆಂದ್ರೆ ಭೂಮಿ ಎಂಬುದು ಲೋಕ. ಆಮೇಲೆ ನೆಕ್ಸ್ಟ್ ಬರೋದು ಅಗ್ನಿ ಅಂತ ಕೊಡ್ತಾರೆ. ಅಗ್ನಿ ಎಂಬುದು ಲೋಕ, ಇಲ್ಲಿ ಬರೋದಿಲ್ಲ. ಅಗ್ನಿಯಲ್ಲಿ ಹೋಗಿ ನಾವು ಇರೋದಿಲ್ಲ, ಅಗ್ನಿಯಲ್ಲಿ ವಿ ಆರ್ ನಾಟ್ ಸ್ಟೇಯಿಂಗ್. ಸೊ ಅಲ್ಲಿ ಹೇಳುವಾಗ ಈ ಭೂಮಿಯಿಂದ ನಾವು ಮಾಡುವಂತ ಕಾರ್ಯ, ಭೂಮಿಯಲ್ಲಿ ಇರುವಂತ, ಅದೇ ಮುಂದೆ ನೋಡಿದ್ದೀವಲ್ಲ ಭೂಮಿ, ಭಾರತೀಯ ದೇವಿ ಭೂಮಿ ಆದ್ರೆ ಅಲ್ಲಿ ಅಗ್ನಿಯ ವಾಯುದೇವರಾದ್ರು ಭೂಮಿಯ ಶಕ್ತಿ ಅಂತ ಹಾಗೆ ನೋಡೋದು. ಇನ್ನೊಂದು ರೀತಿಯಿಂದಲೂ ಇದನ್ನ ಕೂಡಿಸ್ತಾರೆ. ಭೂಮಿ ಅಂಬುದು ಫಸ್ಟ್ ತಕೋಬೇಕು, ಹಿಂಕಾರ ಅಂತ ತಕೋಬೇಕು. ಇದು ನೀವು ಬೇಕಾದ್ರೆ ಬರೆದು ಇಟ್ಕೊಳ್ಳಿ, ಬಿಕಾಸ್ ಇದಾದ ಮೇಲೆ ಯಾವ ವೃತ್ತಿ ಮಾಡ್ತಾರೆ ಅಂದ್ರೆ ಭೂಮಿಯಿಂದ ಸ್ವರ್ಗ, ಆಮೇಲೆ ಸ್ವರ್ಗದಿಂದ ಭೂಮಿ ಬರುತ್ತೆ. ಡೋಂಟ್ ಹ್ಯಾವ್ ಟು ಮೆಮರೈಸ್, ಬಟ್ ಫಸ್ಟ್ ಟೈಮ್ ಯು ಹ್ಯಾವ್ ಟು ರೈಟ್ ಇಟ್ ಡೌನ್, ಬಿಕಾಸ್ ಅದು ಉಲ್ಟಾ ಆರ್ಡರ್ ಬರುತ್ತೆ. ಅದು ಯಾವುದಕ್ಕೆ ಅಂತ. ಟ್ರೈ ಟು ಸಿಂಪ್ಲಿಫೈ ಆಸ್ ಮಚ್ ಆಸ್ ಪಾಸಿಬಲ್. ಏನಾದ್ರು ಕ್ವಶನ್ ಇದ್ರೆ ನೀವು ಕೇಳಿ, ಬಿಕಾಸ್ ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು. ಅದಕ್ಕೆ ಸೊ ಫಸ್ಟ್ ಸೆಟ್ ತಗೊಳ್ಳೋಣ. ಫಸ್ಟ್ ಸೆಟ್ ಹೇಗಿದೆ ಅಂತ ಐದು ಹೆಸರು ಹೇಳ್ಬಿಡ್ತೀನಿ. ಫಸ್ಟ್ ಬಂದು ಫಸ್ಟ್ ಸೆಟ್ಟಲ್ಲಿ ಭೂಮಿ ಇದೆ. ಭೂಮಿ ಫಸ್ಟ್ ಆಗತ್ತೆ. ಭೂಮಿ ಆದ ಮೇಲೆ ಭೂಮಿ ಪೃಥ್ವಿ ಆಗತ್ತೆ. ಪೃಥ್ವಿಯಿಂದ ನೆಕ್ಸ್ಟ್ ಇಸ್ ಅಗ್ನಿ. ಆರ್ಡರ್ ಹೇಳ್ತೀನಿ, ಪೃಥ್ವಿ, ಭೂಮಿ, ಅಗ್ನಿ, ಅಂತರಿಕ್ಷ, ಆದಿತ್ಯ, ಸ್ವರ್ಗ, ದೇವ್ ಅಂತ ಹಾಕಿದ. ಏನು ಕನೆಕ್ಷನ್ ಹೇಗೆ ಇಟ್ಕೋಬೇಕು, ಏನು ನೋಡಬೇಕು ಅಂದ್ರೆ ನೀವು ಬರ್ಕೊಳ್ಳಿ. ಫಸ್ಟ್ ಪೃಥ್ವಿ, ದ ಸೆಕೆಂಡ್ ಒನ್ ಇಸ್ ಅಗ್ನಿ, ಥರ್ಡ್ ಒನ್ ಅಂತರಿಕ್ಷ. ಇಲ್ಲಿ ಅಂತರಿಕ್ಷ ಅಂಬೋದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಅಂತರಿಕ್ಷ ಅಂಬೋದು ನಾರಾಯಣ, ಸೆಂಟರ್ ಬರ್ತ. ಐದು ಹೇಳಿದ್ರೆ ಮೂರನೇದು ಇಸ್ ಆಲ್ವೇಸ್ ನಾರಾಯಣ. ನೋ ಮ್ಯಾಟರ್ ವಿಚ್ ವೇ ಸಾಮ ಉಪಾಸನೆ ಆಗುತ್ತೋ, ಮೂರನೇದು ನಾರಾಯಣ ಉದ್ಗೀತ ಆಗತ್ತೆ. ಆಮೇಲೆ ಆದಿತ್ಯ, ಆಮೇಲೆ ದೇವ್. ದೇವ್ ಅಂದ್ರೆ ಸ್ವರ್ಗ. ಇದು ಬರ್ಕೊಳ್ಳಿ ನೀವು. ಇಲ್ಲಿ ನೋಡಿದಾಗ ಇದು ಯಾಕೆ ಚಿಂತನೆ ಮಾಡಬೇಕು, ಲೋಕಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೋಕಗಳು ಏನು ಬರುತ್ತೆ, ಲೋಕಗಳು ಮೂರೇ ಗೊತ್ತಲ್ಲ ನಿಮ್ಗೆ. ಭೂ, ಭೋ, ಸ್ವ. ಭೂಮಿ, ಆಕಾಶ, ಸ್ವರ್ಗ, ಮೂರೇ ಲೋಕಗಳು ತಾನೇ. ಮೂರು ಲೋಕಗಳು ಅಂತ ಪ್ರಸಿದ್ಧ. ಎಷ್ಟೋ ಲೋಕಗಳಿದೆ, ನಾವು ಹೋಗುವಂಥದ್ದು ನಮಗೆ ಸಂಬಂಧಪಟ್ಟದ್ದು ಮೂರು ಲೋಕ. ಈ ಮೂರು ಲೋಕದ ಅಧಿಪತಿನೇ ಇಂದ್ರ ಅಂತ ಹೇಳ್ತೀವಲ್ಲ, ಮೂರು ಲೋಕಗಳು, ಮೂರು ಲೋಕಗಳಿದೆ. ಈ ಮೂರು ಲೋಕಗಳು ನಾವು ಕರ್ಮ ಮಾಡಬೇಕಂದ್ರೆ ಅಲ್ಲಿ ಸ್ವರ್ಗದಿಂದ ಭೂಮಿಗೆ ಬರ್ತೀವಿ. ಸ್ವರ್ಗದಿಂದ ಭೂಮಿಗೆ ಬಂದು ಭೂಮಿಯಲ್ಲಿ ಕರ್ಮ ಮಾಡ್ತೀವಿ. ಭೂಮಿಯಲ್ಲಿ ಕರ್ಮ ಮಾಡಿದ್ದಕ್ಕೆ ನಮ್ಗೆ ಫಲ ಏನು ಬರುತ್ತೆ? ಒಳ್ಳೇದು ಮಾಡಿ ಆಕಾಶದಲ್ಲಿ ಇರ್ತವೆ, ಒಳ್ಳೇದು ಮಾಡಿದ ಸ್ವರ್ಗ ಅಲ್ಲ, ಸ್ವರ್ಗಕ್ಕೆ ಕೆಳಗೆ ಇರುವಂತಹ ಸ್ಥಾನಗಳು, ಇಲ್ಲ ನರಕ, ಅದು ಒಂದು ಆಕಾಶದಲ್ಲಿ ಇರುವಂತಹ ಸ್ಥಾನ. ಅಂತರಿಕ್ಷ ಅಂದ್ರೆ, ಅಂತರಿಕ್ಷ ಅಂದ್ರೆ ಎಲ್ಲಾ ಕಡೆನ ಆಕಾಶ ಅಂತ ಇಟ್ಕೊಳ್ಳೋದು, ಅಲ್ಲಿ ಹೋಗುವಂತ ಸ್ಥಾನಗಳು ಆಗತ್ತ. ಸೊ ಹೀಗೆ ಮೂರು ಲೋಕಗಳನ್ನ ತಗೊಂಡಿದ್ದಾರೆ. ಆಮೇಲೆ ಎರಡು ಬಂದಿದೆ, ಏನು ಅಗ್ನಿ, ದಟ್ ಈಸ್ ದ ಸೆಕೆಂಡ್ ಒನ್ ಅಂಡ್ ದ ಫೋರ್ತ್ ಒನ್. ಇದು ಅಗ್ನಿ ಮತ್ತು ಆದಿತ್ಯ. ನಾವು ಇಲ್ಲಿ ಭೂಮಿಲಿ ಸಾಧನೆ ಮಾಡುವಾಗ ಭೂಮಿಲಿ ಇರ್ತೀವಿ, ಅಂತರಿಕ್ಷಕ್ಕೆ ಹೋಗ್ತೀವಿ, ಹೋಗ್ತೀವಲ್ಲ ನಾವು ಈ ದೇಹ ಬಿಟ್ಟ ಮೇಲೆ ಹೋಗ್ತೀವಲ್ಲ. ಯಮಪುರಿಗೆ ಹೋಗುವಾಗ ಅಂತರಿಕ್ಷದಿಂದ ಹೋಗ್ಬೇಕಲ್ಲ. ಭೂಮಿ, ಅಂತರಿಕ್ಷ, ಸ್ವರ್ಗ, ಆಮೇಲೆ ತಿರ್ಗಾ ಬರೋದು ಸ್ವರ್ಗ, ಅಂತರಿಕ್ಷ, ಭೂಮಿ. ಹೀಗೆ ರೊಟೇಟ್ ಆಗ್ತಾ ಇರ್ತೀವಿ. ಇದು ಮೂರು ಲೋಕಗಳು. ಆಮೇಲೆ ಇದನಿಂದ ಇಲ್ಲಿ ನಾವು ಮಾಡುವಂತ ಭೂಮಿಯಲ್ಲಿ ಮಾಡುವ ಸಾಧನೆ ಇದಕ್ಕೆ ತಕ್ಕಂತೆ ಈ ಭೂಮಿಯೆಲ್ಲ ಈ ಒಂದು ಹುಟ್ಟು ಸಾವು ಹೋದ ಮೇಲೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಮುಂಚೆ ಇರುವಂತ ಮಾರ್ಗ ಅಗ್ನಿಲೋಕ, ವೈಶ್ವಾನರ ಲೋಕ ಅಂತ ಕೇಳಿ, ವೈಶ್ವಾನರ ಲೋಕ, ಆದಿತ್ಯ ಲೋಕ ಅಂತ. ಸೂರ್ಯ ಲೋಕಕ್ಕೆ ಹೋಗ್ತೀವಿ, ಆಮೇಲೆ ವೈಶ್ವಾನರ ಲೋಕಕ್ಕೆ ಹೋಗ್ತೀವಿ. ಸೊ ಅದು ಎರಡು ಲೋಕ, ಕೊನೆಯಲ್ಲಿ ನಾವೆಲ್ಲರೂ ಹೋಗ್ತೀವಿ. ಸೊ ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಆಗ್ಬೇಕು ಅಂದ್ರೆ ಸಾಧನೆ ಎಂಬುದು ಇಲ್ಲಿಂದ. ಸೊ ಅದಕ್ಕೆ ಇಲ್ಲಿಂದನೇ ಚಿಂತನೆ, ಅದಕ್ಕೆ ಈ ಐದನ್ನು ಇಟ್ಟುಕೊಂಡಿದೆ. ಇನ್ನೊಂದು ಮುಖದಿಂದ ಹೇಳ್ಬೇಕು ಅಂದ್ರೆ ನೆನಪಿಟ್ಟುಕೊಳ್ಳಕ್ಕೆ, ಪೃಥ್ವಿ ಅಂತ ಇಟ್ಟುಕೊಂಡು ಪೃಥ್ವಿಯಲ್ಲಿ ಸಾಧನೆ ಅಗ್ನಿಯಲ್ಲಿ ನಿಂತು ಮಾಡ್ತೀವಿ. ಅಗ್ನಿ ಪ್ರತೀಕದಲ್ಲಿ ತಾನೇ ಮಾಡ್ತೀವಿ, ಪೃಥ್ವಿಯಲ್ಲಿ, ಭೂಮಿಯಲ್ಲಿ. ಮುಖ್ಯ ಉಪಾಸನೆ ಅರೇ ರೀ, ನಾವು ಮನೇಲೆ ವೈಶ್ವದೇವ ಮಾಡಲ್ಲ, ಅಗ್ನಿ ಕಾರ್ಯ ಏನು ಇಲ್ಲ ರೀ ಅಂದ್ರೆ ದೀಪ ಹಚ್ಚುತ್ತೀರಲ್ಲ ಅಗ್ನಿ, ಅಡಿಗೆ ಮಾಡ್ತೀರಲ್ಲ ಅಗ್ನಿ, ಅಗ್ನಿ ಕಾರ್ಯ ಇದ್ದೇ ಇದೆ. ಸೊ ಪೃಥ್ವಿ ಅಲ್ಲಿ ಮುಖ್ಯವಾಗಿ ಅಗ್ನಿ. ನಮ್ಮ ಕಾಲದಲ್ಲಿ ಎಲ್ಲ ಲೈಟ್ ಹಾಕೋವಾಗ ಎಲ್ಲ ದೇಹ ನಮಸ್ಕಾರ ಮಾಡೋದು ನಾವೆಲ್ಲ, ಬೈ ಹ್ಯಾಬಿಟ್ ವಿ ಡೂ ದಟ್. ಹೀಗೆ ಹೀಗೆ ಮಾಡೋದು, ಲೈಟ್ ಯಾರನ್ನಾರು ಹಾಕಿದ್ರೆ, ಟ್ಯೂಬ್ ಲೈಟ್ ಹಾಕಿದ್ರೆ ನಮಸ್ಕಾರ ಮಾಡೋದು, ಯಾಕೆಂದ್ರೆ ಲೈಟ್ ಎಂಬುದು ಲೈಟ್ಲಿ ಮುಖ್ಯ ಉಪಾಸನೆ ಅಂತ. ಸೊ ಅದಕ್ಕೆ ಪೃಥ್ವಿಯಲ್ಲಿ ಅಗ್ನಿ, ಆಮೇಲೆ ಅಂತರಿಕ್ಷ ಮತ್ತು ಸ್ವರ್ಗ ಎರಡಲ್ಲಿನೂ ಬೆಳಕು ಆದಿತ್ಯ ಅಂತ ಇಟ್ಕೋಬೇಕು. ಅಂತರಿಕ್ಷದಲ್ಲಿ ವಾಯು ಅಂತ ಇದೆ, ಬಟ್ ವಾಯುವನ್ನು ಇಲ್ಲಿ ತಂದಿಲ್ಲ. ಅಂತರಿಕ್ಷದಲ್ಲಿ ಇರುವಂಥದ್ದು ಸೂರ್ಯ ಇದ್ದಾನೆ, ಸೂರ್ಯ ಅಲ್ಲಿನೂ ಇದ್ದಾನೆ, ಸ್ವರ್ಗದಲ್ಲಿನೂ ಸೂರ್ಯನನ್ನ ಚಿಂತನೆ ಮಾಡ್ತಾನೆ. ಸ್ವರ್ಗದಲ್ಲಿ ಬೇರೆ ರೀತಿಯಾಗಿರ್ತ, ಸೂರ್ಯ ಇದ್ದೇ ಇರ್ತಾನಲ್ಲ, ಈ ತರ ಇಲ್ಲಿ ಕಾಣಿಸೋ ಸೂರ್ಯ ತರ ಇರಲ್ಲ ಅವನು, ಅಲ್ಲಿ ಸೂರ್ಯ ಇರ್ತಾನೆ. ಸೊ ಹಾಗೆ ಮೇಲಿರುವಂತಹ ದೇವತೆಗಳು ಎಲ್ಲರೂ ಇರ್ತಾರೆ. ಸೊ ಹಾಗೆ ಆದಿತ್ಯನಲ್ಲೇ ಹೀಗಿಟ್ಟುಕೊಳ್ಳೋದು, ಇದು ನಮ್ಗೆ ಚಿಂತನೆಗೆ ಕ್ರಮ ಆಗತ್ತ. ಸೊ ಈ ಒಂದು ಕ್ರಮದಿಂದ ನಾವು ಈ ಉಪಾಸನೆಯನ್ನು ಮಾಡೋದು. ಸೊ ಪೃಥ್ವಿ ಅಂತ ಫಸ್ಟ್ ತಗೊಂಡಿದ್ದೀವಿ. ಪೃಥ್ವಿಯಲ್ಲಿ ಹಿಂಕಾರ ನಾಮಕ ಪ್ರದ್ಯುಮ್ನನ್ನ ಚಿಂತನೆ ಮಾಡಬೇಕು. ಏನಿದು ಪೃಥ್ವಿ ಪ್ರದ್ಯುಮ್ನ ಏನು ಚಿಂತನೆ ಅಂದ್ರೆ, ಈ ಪೃಥ್ವಿಯಲ್ಲಿ ಯಾಕೆ ಪ್ರದ್ಯುಮ್ನ ಅಂತ ನೋಡಿದೀವಿ, ಹಿಂಕಾರ ಅಂತ ನೋಡಿದೀವಲ್ಲ. ಹಿಂಕಾರ ಅಂದ್ರೆ ಸೃಷ್ಟಿಕರ್ತ, ಹಿಂ ಅಂದ್ರೆ ಪ್ರಸಿದ್ಧಿ, ಪ್ರದ್ಯುಮ್ನ ರೂಪದಿಂದಲೇ ಅವನೆಲ್ಲ ಸೃಷ್ಟಿಯೆಲ್ಲ ಮಾಡ್ತಾನಂತ ಪ್ರಸಿದ್ಧ. ಅದನ್ನ ಯಾಕೆ ಮುಖ್ಯವಾಗಿ ಪೃಥ್ವಿಯಲ್ಲಿ ಇಟ್ಟುಕೊಳ್ತೀರಾ ನೀವು ಅಂದ್ರೆ, ಪೃಥ್ವಿ ಎಂಬುವ ಹೆಸರೇ ಪ್ರತನಾತ್. ಪ್ರತನ ಪ್ರತನ ಅಂದ್ರೆ ಏನು, ಪ್ರತನ ಅಂತ ಹೇಳಿದಾಗೆ ಪ್ರತನ ಅಂದ್ರೆ ಅದಕ್ಕೆ ಏನ್ ಅರ್ಥ ಬರತ್ತಂದ್ರೆ ಅಭಿವ್ಯಕ್ತಿ. ಪ್ರತನ ಅಂದ್ರೆ ಎಕ್ಸ್ಪ್ಯಾನ್ಷನ್, ಅಭಿವ್ಯಕ್ತಿ ಮಾಡುವ, ದೊಡ್ಡದು ಮಾಡೋದು. ಏನ್ ದೊಡ್ಡದು ಮಾಡ್ತೀವಿ, ನಮ್ಗೆ ಬೇಕು ಪೃಥ್ವಿಯಲ್ಲಿ ನಾವು ಬದುಕಬೇಕಂದ್ರೆ ಏನು ಮಾಡ್ತೀವಿ, ಸಸ್ಯಗಳನ್ನ ಭೂಮಿಯಲ್ಲಿ ಹಾಕ್ತೀವಿ. ಸಸ್ಯಗಳನ್ನ ಪ್ರತನ ಸಸ್ಯಗಳನ್ನ ಹಾಕಿದ್ದಾಗೆ, ಒಂದು ಅಕ್ಕಿ ಕಾಳನ್ನ ಏನೋ ಒಂದು ಒಂದು ಸಸ್ಯ ನೀವು ಹಾಕಿದ್ರೆ, ಒಂದು ಮಾವಿನ ಹಣ್ಣನ್ನು ಹಾಕಿದ್ರೆ, ಇದನ್ನ ಹಾಕಿದ್ರೆ ಅದು ಒಂದೇ ಒಂದು ಮಾವಿನ ಹಣ್ಣು ಕೊಟ್ರೆ ಹೇಗಿರುತ್ತೆ, ನಿಮ್ಗೆ ಏನು ಪ್ರಯೋಜನ? ಒಂದು ಹಾಕಿದ್ರೆ ಅದು 100 ಕೊಡಬೇಕು. ಸೊ ಹೀಗೆ ಒಂದು ಒಂದು ಏನಾದ್ರು ಬೀಜ ಹಾಕಿದ್ರೆ ಅದು ಭೂಮಿ ಸಾಕಷ್ಟು ಕೊಡ್ತಾಳೆ, ಒಂದೇ ಕೊಡೋದಿಲ್ಲ. ಒಂದು ಗಿಡದಿಂದ ಎಲ್ಲ ಒಂದು ಚೂರು ಹಾಕಿದ ಬೀಜ ಹಾಕಿದ ಗಿಡವನ್ನೇ ಕೊಡ್ತಾಳೆ. ಗಿಡದಲ್ಲಿ 100 ಹಣ್ಣುಗಳಾಗತ್ತೆ, ಅದರಲ್ಲಿ ಒಂದು ಹಾಕಿದ ಅದು 100. ಸೊ ಇದು ವಿಸ್ತಾರ ಆಗ್ತಾ ಇರುತ್ತೆ. ಪ್ರತನಾತ್ ಪ್ರತನಾತ್ ಅಂದ್ರೆ ಹೇಳುವಾಗ ಈ ಸಸ್ಯಗಳು, ಈ ಪ್ರತನಾತ್ ಅಂದ್ರೆ ಪ್ರತನಾತ್ ಅಂತ ಹೇಳುವ ಮೂಲಕವಾಗ ಜೀವಗಳು. ಸೊ ಇದನ್ನ ತಿಂದು ನಮ್ಗೆ ಮಕ್ಕಳು ಹುಟ್ಟುತ್ತೆ, ಅದಕ್ಕೆ ಮಕ್ಕಳು ಹುಟ್ಟುತ್ತೆ, ಜೀವಗಳು ಜಾಸ್ತಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಭೂಮಿಯಲ್ಲಿ. ಈ ಸಸ್ಯಗಳು ಜೀವ ತಾನೆ, ಸಸ್ಯಗಳು ಹಾಕಿದ್ರೆ ಅದು ಹಾಗೆ ತಾನೆ, ಪ್ರದ್ಯುಮ್ನ ಸೇರ್ಸೋದು, ಸೃಷ್ಟಿ ಮಾಡೋದು. ಒಂದು ಬೀಜನೂ ಜೀವ ಇದೆಲ್ಲ, ಅದಕ್ಕೆ ಜೀವ ಇದನ್ನೇ ಅದಕ್ಕೆ ಗ್ರೋತ್ ಎಲ್ಲ ಕಾಣುತ್ತೆ. ಸೊ ಅದು ಜಾಸ್ತಿ ಮಾಡುತ್ತೆ, ಪ್ರತನಾತ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಜೀವರಾಶಿಗಳಿಗೆ ಏನು, ಜೀವಗಳನ್ನ ಜೀವಗಳಿಗೆ ದೇಹ ಕೊಡೋದು, ಇನ್ನೊಂದು ಜೀವ ಬಂದು ಸೇರ್ಕೊಳ್ಳೋದು, ಹಾಗೆ ತಾನೆ. ಅದನ್ನ ತಿಂದ ನಮಗೆ ನಮಗೆ ಮಕ್ಕಳು ಹುಟ್ಟುತ್ತೆ, ಆ ಮಕ್ಕಳಿಗೆ ಇನ್ನು ಮಕ್ಕಳು ಹುಟ್ಟುತ್ತೆ. ಸೊ ಹೀಗೆ ಆಗತ್ತೆ ಪ್ರತನಾತ್ ಪೃಥ್ವಿ. ಇದು ಎಲ್ಲವೂ ಎಲ್ಲಿ ಆಗತ್ತೆ, ಈ ಒಂದು ಭೂಮಿಯಲ್ಲಿ ಆಗತ್ತೆ. ಸೊ ಅದಕ್ಕೆ ಅಲ್ಲಿನೂ ಅದೇ ಪ್ರದ್ಯುಮ್ನನ್ನ ತಂದಿಡೋದು. ಸೊ ಚಿಂತನೆ ಏನಾಯ್ತು ಇವಾಗ ಅಂದ್ರೆ ಪ್ರದ್ಯುಮ್ನನ್ನ ವಿಷಯ, ಇನ್ನೊಂದು ಕಡೆ ನಾರಾಯಣ ಬರುತ್ತೆ, ಆವಾಗ ಬೇರೆ ರೀತಿಯಿಂದ ಅದನ್ನು ಅದು ಅಲ್ಲಿ ಬಂದಾಗ ಅದು ನೋಡೋ ನಾನು, ಹರಿಕಥಾಂಸದಲ್ಲಿ ಬರುತ್ತದೆ. ಇಲ್ಲಿ ಇಷ್ಟೇ ಚಿಂತನೆ, ಪ್ರದ್ಯುಮ್ನನ್ನ ಭೂಮಿ ಲೋಕದಲ್ಲಿ, ಲೋಕ ಅಂದ್ರೆ ಈ ಭೂಲೋಕ ಅಂತ ಒಂದು ಅರ್ಥ, ಲೋಕ ಅಂದ್ರೆ ಲೋಪಮ ಈ ಒಂದು ಕರ್ಮಗಳ ಮೂಲ ಮುಖ್ಯ ಅರ್ಥ, ಮುಕ್ತರನ್ನು ಮಾಡ್ತಾನಂಬೋದೇ ಅರ್ಥ ಲೋಕ ಅಂದ್ರೆ. ಯಾಕೆ ಹಾಗೆ ಅಂದ್ರೆ ಲೋಕ ಅಂಬೋದಕ್ಕೆ ಲೋ ಪ್ಲಸ್ ಕ, ಲೋ ಅಂದ್ರೆ ನಮ್ಮ ಪಾಪಗಳು, ಪಾಪಕ್ಕೆ ಕಾರಣವಾದಂತ ಲಿಂಗದೇಹ ಎಲ್ಲ ಇಟ್ಕೊಳ್ಳಿ, ಅದನ್ನ ಲೋಪ ಮಾಡ್ತಾನೆ. ಲೋಪ ಅಂಬೋದಲ್ಲಿ ಇರುವಂತ ಪ ತೆಗೆದು ಬಿಡ್ತಾರೆ, ಲೋ ಇಟ್ಕೊಳ್ತಾರೆ. ಇಲ್ಲಿ ಇರುವಂತ ನಮ್ಮ ಪಾಪಗಳು, ಜನ್ಮಗಳು, ನೀಚ ಜನ್ಮಗಳು ಚಿಂತನೆ ಮಾಡಿದ್ದಾಗೆ ವಾಯುದೇವರಲ್ಲಿ, ಇದು ಕಲ್ಪಸಾಧನ ಸಂಧಿಯಲ್ಲಿ ಆ ಗುಟ್ಟನ್ನ ಹೇಳಿದ, ವಾಯುದೇವರಲ್ಲಿ ನಿಂತು ದೇವರು ವಾಯು ಭಾರತಿ ಇವರಲ್ಲಿ ನಿಂತು ನಮ್ಮ ಕರ್ಮಗಳು ಎಲ್ಲವೂ ಮಾಡಿಸ್ತಾನ, ಅದಕ್ಕೆ ಕರ್ಮ ಸಮರ್ಪಣೆ ಅಂತ ಹೇಳ್ತೀವಲ್ಲ, ಮಾಡಿದಾಗ ಹೀನ ಜನ್ಮಗಳನ್ನ ತೆಗೆದುಬಿಡ್ತಾನ. ನಮ್ಮ ಕೆಟ್ಟ ಕರ್ಮ ಇದೆಲ್ಲ, ಕೆಟ್ಟ ಕರ್ಮದಿಂದ ನಾವು ನಮಗೆ ಏನೋ ಒಂದು ಕತ್ತೆ ಜನ್ಮ, ನೆಕ್ಸ್ಟ್ ಜನ್ಮ ಇದೆ ಅಂತ ಅಂದ್ಕೊಳ್ಳಿ. ಈ ಜನ್ಮದಲ್ಲಿ ಎಷ್ಟೆಷ್ಟು ನಾವು ಮಾಡ್ತೀವೋ ಆ ಕತ್ತೆ ಜನ್ಮ ಬರುತ್ತೆ, ಕೆಟ್ಟ ಕೆಟ್ಟ ಬರುತ್ತೆ. ಹಾಗೆ ಏನೋ ತುಂಬಾ ಪಾಪ ಇದೆ, ಕತ್ತೆ ಏನೋ ಒಂದು ಜನ್ಮ ಬರುತ್ತಂದ್ರೆ ಆ ಕತ್ತೆ ಜನ್ಮ ಬರದೆ ಒಂದು ಆಕಳು ಜನ್ಮ, ಉಡುಪಿಯಲ್ಲಿ ಇರುವಂತ ಆಕಳು ಜನ್ಮ ಆ ತರನೂ ಕೊಟ್ಟು ಬಿಡ್ತಾನೇನು, ಹಾಗೆ ಮಾಡ್ಬಿಡ್ತಾನೆ ದೇವ್ರು. ಆ ನೀಚ ಯೋನಿಗಳನ್ನ ತೆಗೆದು ಬಿಡ್ತಾನೆ. ಪ್ರಾರಬ್ಧದಲ್ಲಿ ಇದ್ರೆ ಅದನ್ನ ಸ್ವಲ್ಪ ಅದನ್ನ ಅದಕ್ಕೆ ಕಷ್ಟವನ್ನ ಮಿಟಿಗೇಟ್ ಮಾಡಿ ಅದಕ್ಕೆ ಎಲ್ಲ ವ್ಯವಸ್ಥೆ ಆಹಾರ ಅದು ಇದು ಸಿಕ್ಕುವಂತೆ ಮಾಡಿ ಆ ಜನ್ಮವನ್ನ ಬೇಗವೇ ಬಿಡುವಂತೆ ಅದು ಮಾಡ್ತಾನೆ. ಸೊ ಅನೇಕ ರೀತಿಯಿಂದ ನೀಚ ಜನ್ಮಗಳು ತೊಲಗತ್ತಂತ. ಅದಕ್ಕೆ ಇಲ್ಲಿ ಪ್ರದ್ಯುಮ್ನನ್ನ ವಿಶೇಷವಾಗಿ ಈ ಲೋಕ ಲೋಕ ಹೇಳ್ತಾನೆ. ಸೊ ಅದನ್ನ ಲೋಪ ಮಾಡ್ತಾನೆ, ನಮ್ಮ ಇದನ್ನೆಲ್ಲ ಲೋಪ ಮಾಡಿ ಅದಕ್ಕೆ ಲೋ ಹಾಕೋಬೇಕು ಮಾಡಿ ಏನ್ ಮಾಡ್ತಾನೆ, ಕ ಸುಖವನ್ನ ಕೊಡ್ತಾನ. ಕೊನೆಯಲ್ಲಿ ನಮಗೆ ನಮ್ಮ ಪಾಪಗಳು ಲಿಂಗದೇಹವನ್ನ ಲೋಪ ಮಾಡಿ ಮೋಕ್ಷ ಆನಂದ ಕವನ್ನ ಕೊಡ್ತಾನೆ. ಕ ಅಂದ್ರೆ ಆನಂದ. ಅದಕ್ಕೆ ಲೋಕ 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 ಲೋಕಪತಿ ಅಂತ ಹೇಳಿದಾಗ ಅದೇ ಅರ್ಥ ಬರ್ತದ್ದು, ಅಂದ್ರೆ ಈ ಲೋಕಕ್ಕೆ ಪತಿ ಅಂತ ಅದೂ ಅರ್ಥ ಬರುತ್ತೆ, ಮುಖ್ಯವಾಗಿ ಆ ಅರ್ಥ ಬರುತ್ತೆ. ಸೊ ಅದಕ್ಕೆ ಲೋಕ ಲೋಕ ಅಂತ ಕರೀತಾರೆ. ನಮಗೆ ಬೇಕಾದ್ದು ಲೋಕನೇ ಬೇಕು, ಇದೆಲ್ಲ ತೆಗಿಬೇಕು. ಅದಕ್ಕೆ ಲೋಕದಲ್ಲಿ ಚಿಂತನೆ, ಲೋಕ ಅಂದ್ರೆ ನಮ್ಮ ಕಣ್ಣು ಮುಂದೆ ಕಾಣುವಂತ ಈ ಲೋಕ, ಇಲ್ಲಲ್ಲಿ ಸೃಷ್ಟಿ ಆಗಿದೆ, ನಾವು ಸೃಷ್ಟಿಯಾಗಿ ಬಂದಿದ್ದೀವಲ್ಲ, ಸಸ್ಯ ಮೂಲಕವಾಗಿ ಬಂದಿದ್ದೀವಲ್ಲ ನಾವು ಆಕಾಶದಿಂದ ಆರನೇ ಸಂಧಿಯಲ್ಲಿ ನೋಡಿದ್ದೀವಿ. ಸೊ ಹಾಗೆ ಅಲ್ಲಿ ಪ್ರದ್ಯುಮ್ನನ್ನ ಸೃಷ್ಟಿಕರ್ತ ಎಸ್ ಪ್ರದ್ಯುಮ್ನ ಎಲ್ಲಿ ಆಯಿತು, ಈ ಭೂಮಿಯಲ್ಲಿ ಪ್ರತನಾತ್, ಇಲ್ಲಿನ ಅವನೇ ಪೃಥ್ವಿ ಅಂಬೋದಲ್ಲಿ, ಪೃಥ್ವಿ ಅಂಬೋದಲ್ಲಿ ಅದೇ ಪ್ರದ್ಯುಮ್ನ ಇದ್ದು ಅದೇ ಕೆಲಸವನ್ನ ಮಾಡಿಸ್ತಾನೆ ಇವಾಗ. ಸೊ ದಟ್ ಈಸ್ ದ ಲಿಂಕ್, ಪೃಥ್ವಿಯಲ್ಲಿನೂ ಅದೇ ಕೆಲಸ ಗುಣವನ್ನ ತೋರಿಸ್ತಾ ಇದ್ದಾನೆ, ಸೃಷ್ಟಿ ಎಂಬೋ ಗುಣವನ್ನ ತೋರಿಸ್ತಾ ಇದ್ದಾನೆ, ಎಲ್ಲ ಕಡೆನೂ ಇದ್ದಾನೆ ಪೃಥ್ವಿಯಲ್ಲಿ. ಎಲ್ಲಿ ನಾವು ಹುಟ್ಟಿದ್ವಿ, ಇವಾಗ ಇಲ್ಲಿ ಹುಟ್ಟಿದ್ದೀವಿ, ಇಂಡಿಯಾಲ್ಲಿ ಹುಟ್ಟಿದ್ದೀವಿ, ಈ ಊರಲ್ಲಿ ಹುಟ್ಟಿದ್ದೀವಿ, ನಾವು ನೆಕ್ಸ್ಟ್ ಜನ್ಮ ಎಲ್ಲಿ ಹುಟ್ಟುತ್ತೀವೋ, ಈ ಭೂಮಿಯಲ್ಲೇ ಹುಟ್ಟಬೇಕಲ್ಲ. ಭೂಮಿಯಲ್ಲಿ ಹುಟ್ಟಿ ಅದಕ್ಕೆ ತಕ್ಕಂತೆ ದೇಹ, ಈ ಒಂದು ದೇವರ ನೆನಪಿರುವಂತ ಒಂದು ದೇಹ ಕೊಡ್ತಾನೆ, ಹಾಗೆ ಅವನ್ ಮಾಡ್ತಾನೆ. ಸೊ ಅಲ್ಲಿ ಅವನ್ಗೆ ಭೂಮಿಯಲ್ಲಿ ಇರುವಂತವನು ಅಂತ ಪ್ರದ್ಯುಮ್ನನ್ನ ಪ್ರಸಿದ್ಧ ಪ್ರತನ ಸೃಷ್ಟಿ ಮಾಡುತ್ತಾನೆ, ಹೀಗೆ ಅವನ ತಿಳ್ಕೊಳ್ತು. ನೆಕ್ಸ್ಟ್ ಬಂದು ಏನ್ ಹೇಳಿದೀವಿ, ಭೂಮಿಯಲ್ಲಿ ಅಗ್ನಿ ಆ ತರ ನೆನಪಿಟ್ಕೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಬಂದು ಹಿಂಕಾರ ಆದ ಮೇಲೆ ಪ್ರಸ್ತಾವ, ಅದು ವಾಸುದೇವ ರೂಪ. ಅದು ಎಲ್ಲಿ ಚಿಂತನೆ ಮಾಡಬೇಕು ನಾವು ಅಂದ್ರೆ, ಇದನ್ನ ನಾವು ಬಂದು ಅಗ್ನಿಯಲ್ಲಿ ಚಿಂತನೆ ಮಾಡಬೇಕು. ಪೃಥ್ವಿ ಆದ ಮೇಲೆ ಅಗ್ನಿಯಲ್ಲಿ ಚಿಂತನೆ ಮಾಡಬೇಕು, ಅಗ್ನಿ ಲೋಕ ಅಲ್ಲ, ಅಗ್ನಿಯಲ್ಲಿ ಚಿಂತನೆ ಮಾಡಬೇಕು. ಅಗ್ನಿ ನಾವು ಕೊನೆಯಲ್ಲಿ ವೈಶ್ವಾನರ ಲೋಕಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಇಲ್ಲಿ ಪ್ರಯೋಜನ ಆಗತ್ತ. ಅಗ್ನಿಯಲ್ಲಿ ಏನು ಚಿಂತನೆ ಮಾಡಬೇಕು ಅಂದ್ರೆ, ಅಗ್ನಿ ಏನ್ ಮಾಡುತ್ತ, ಅಗ್ನಿ ಎಲ್ಲವನ್ನು ಸುಟ್ಟು ಹಾಕತ್ತ. ಹಾಗೇನೆ ವಾಸುದೇವ ರೂಪ ಏನು ಮಾಡ್ತಾನಂದ್ರೆ, ಏನ್ ಮಾಡ್ತಾನೆ ಎಲ್ಲರಿಗೆ ಗೊತ್ತಲ್ಲ, ವಾಸುದೇವ ಮೋಕ್ಷ ಪ್ರದಾಯಕ ಅಂದ್ರೆ ಅವನು ಏನ್ ಮಾಡ್ತಾನೆ, ನಮಗೆ ಈ ಒಂದು ಅಗ್ನಿಯಲ್ಲಿ ಅದು ಉಪಾಸನೆ ಅದು ಮಾಡ್ತೀವಿ, ಅಗ್ನಿಯಲ್ಲಿ ಮಾಡೋವಾಗ ಅಗ್ನಿ ನೀನು ಹೇಗೆ ಉರಿಯುತ್ತಾ ಇದೆಯೋ ಹಾಗೆ ನನಗೆ ಪ್ರತಿಬಂಧಕವಾದ ವೈಶ್ವದೇವ ಮಾಡೋವಾಗಲೇ ಇದು ಪ್ರಾರ್ಥನೆ ಮಾಡ್ಬೇಕು ಅಂತಾರೆ. ದೀಪ ಹಚ್ಚೋವಾಗ ಎಲ್ಲ ಕಡೆನು ನಮ್ಮ ಪಾಪಗಳನ್ನೆಲ್ಲ ಸುಟ್ಟಾಕ್ಬಿಡು, ನೀನು ದುಃಖಕ್ಕೆ ಕಾರಣವಾದಂತ ಈ ಎಲ್ಲ ನೀಚ ಕರ್ಮ ಏನೇನಿದೆ ಎಲ್ಲವನ್ನು ಸುಟ್ಟು ಹಾಕಿ ನಮಗೆ ಇದನ್ನ ಮುಕ್ತರನ್ನಾಗಿ ಮಾಡಿ, ಮುಕ್ತರು ಅಂದ್ರೆ ಈ ಕರ್ಮದ ನಮ್ಮ ಕೆಟ್ಟ ಕರ್ಮದ ಫಲ ಬಾರದಂತೆ ಅದಕ್ಕೆ ಆ ಕರ್ಮದಿಂದ ಮುಕ್ತಿಯನ್ನ ಕೊಡು, ಅಥವಾ ಕೊನೆಯಲ್ಲಿ ಲಿಂಗದೇಹವನ್ನ ತೆಗೆದು ಮುಕ್ತಿಯನ್ನ ಕೊಡು, ಮೋಕ್ಷಪ್ರದ ವಾಸುದೇವ. ಸೊ ಹೀಗೆ ವಾಸುದೇವನನ್ನ ಈ ಅಗ್ನಿಯಲ್ಲಿ ಪ್ರಸ್ತಾವ ನಾಮಕ ವಾಸುದೇವನನ್ನ ಹೀಗೆ ಚಿಂತನೆ ಮಾಡಬೇಕು. ನಾರಾಯಣ ಅಂತೂ ಉದ್ಗೀತ ಆಯ್ತು, ಅದು ನಾರಾಯಣನನ್ನ ಎಲ್ಲಿ ಚಿಂತನೆ ಮಾಡಬೇಕು, ಅಂತರಿಕ್ಷದಲ್ಲಿ ಅಂತ. ಅಂತರಿಕ್ಷ ಅಂದ್ರೆ ಏನು, ಅಂತರಹ ಈಕ್ಷತೆ ಅಂದ್ರೆ ಒಳಗೆ ಅಂದ್ರೆ ಈ ಆಕಾಶದಲ್ಲಿ ಚಿಂತನೆ ಮಾಡಬೇಕು, ನಾರಾಯಣನನ್ನ ಆಕಾಶದಲ್ಲಿ ಚಿಂತನೆ ಮಾಡಬೇಕು ಅಂತ. ಅಂತರಿಕ್ಷ ಅಂದ್ರೆ ಹೇಗಾಗತ್ತ ಅದು ಅಂದ್ರೆ, ಯಾವುದೇ ಒಂದು ವಸ್ತು ಹಾಕಿ, ಏನೇ ತಿಂಗ್ ವಸ್ತು ಏನು ಬೇಕಾದ್ರೆ ಚಿಂತನೆ ಮಾಡಿ, ಒಂದು ವಸ್ತು ಇದೆ ಇನ್ನೊಂದು ವಸ್ತು ಇದೆ, ಎರಡು ವಸ್ತು ದೂರ ದೂರವೇ ಇರ್ತೀವಿ ನಾವು ನೀವು ದೂರ ದೂರ ಇದ್ರು, ದ ಲಿಂಕ್ ಬಿಟ್ವೀನ್ ಅಸ್ ಇಸ್ ಆಕಾಶ ಅಂತರಿಕ್ಷ ಅಂತ ಹೇಳಿ, ಅಂತಹ ನಮ್ಮ ನಿಮ್ಮ ಇನ್ ಬಿಟ್ವೀನ್ ಯು ಅಂಡ್ ಮೀ ದೇರ್ ಇಸ್ ಆಲ್ವೇಸ್ ಸ್ಪೇಸ್, ಸ್ಪೇಸ್ ಇಲ್ಲದ ಜಾಗೇನೇ ಇಲ್ಲ. ಸೊ ನೀವು ನಾವು ನಮ್ಮ ಇನ್ ಬಿಟ್ವೀನ್ ಇಸ್ ಆಕಾಶ ಇದೆ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಎಲ್ಲ, ಈವನ್ ವಿ ಆರ್ ಟೈಟ್ಲಿ ಜಾಮ್ ಪ್ಯಾಕ್ಡ್ ಆಗಿ ಕೂತಿದ್ರು ಅಲ್ಲಿನೂ ಒಂದು ಅವಕಾಶ ಇರಬೇಕು ನಮ್ಗೆ ನಿಮ್ಗೆ ಒಂದು ಚಿಕ್ಕ ಒಂದು ಸ್ಪೇಸ್ ಇರಲೇಬೇಕು. ಸ್ಪೇಸ್ ಇಲ್ಲದೆ ಸಾಧ್ಯವೇ ಇಲ್ಲ. ಐ ವಿಲ್ ಬಿ ಇಂಕ್ಲೂಡಿಂಗ್ ಆನ್ ಯು ಇಫ್ ಐ ಡೋಂಟ್ ಹ್ಯಾವ್ ದ ಸ್ಪೇಸ್. ಸ್ಪೇಸ್ ದೇವರು ಕೊಡದೇ ಇದ್ರೆ ಅಲ್ಲಿನೂ ಒಂದು ಸ್ಪೇಸ್ ಬೇಕು. ಸೊ ಅಂತರಿಕ್ಷ ಅಂದ್ರೆ ಅಂತ ಅಂತ ಅಂತರ ಅಂತರ ಅಂದ್ರೆ ಇನ್ ಬಿಟ್ವೀನ್, ಅಂತರದಲ್ಲಿ ಇದ್ದು ಇರುವನು, ಈಕ್ಷ ಇರುವನು ಅಂತ ಹೋಲ್ಡಿಂಗ್ ಇಟ್ ಟುಗೆದರ್ ಕಾಣ್ತಾ ಇದ್ದಾನೆ ಜ್ಞಾನಿಗಳಿಗೆ. ಅದಕ್ಕೆ ಅವನಿಗೆ ಅಂತರಿಕ್ಷ ನಾರಾಯಣನ್ ಅಂದ್ರೆ ಅವನೇ ಸರ್ವಾಧಾರ ನಮ್ಗೆ, ಸರ್ವಾಶ್ರಯ ಅಂಬುದು ಬರುತ್ತೆ ಹಾಗೆ ಈ ಮೀನಿಂಗ್ಸ್. ಸೊ ನಾವು ಎಲ್ಲಿ ಹೇಗಿದ್ದಾನೆ ಇವನೇ ಇದ್ದಾನೆ. ಅವನಿಗೆ ನಾರಾಯಣನನ್ನ ಉದ್ಗೀತ ಎಂಬ ಹೆಸರಿನಿಂದ ಅಂತರಿಕ್ಷದಲ್ಲಿ ಆಕಾಶದಲ್ಲಿ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಭೂಮಿ ಆಯ್ತು, ಅಗ್ನಿ ಆಯ್ತು, ನೋಡಿದ್ದೀವಿ ಆಕಾಶ, ಈ ಮೂರು ಇಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ.